ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಬ್ದ ಮನಸ್ಸಾಯಿತು. ಇಂದ್ರಿಯ ವ್ಯಾಪಾರದಲ್ಲಿ ಮನಸ್ಸು, ಶ್ರೋತ್ರ, ಚಕ್ಷುಸ್ಸು, ನಂತರ ಸ್ಪರ್ಶ ಕೂಡ ಮುಗಿಯಿತು. ನಂತರ ರಸನೇಂದ್ರಿಯ ಗುಪ್ತನಾಮದ್ದು ನಾನು ಮತ್ತೆ ಎಲ್ಲ ಪಟ್ಟಿಯೆಲ್ಲ ಕೊಡುತ್ತೇನೆ. ಅಲ್ಲಿ ಪ್ರಧಾನ ಇಲ್ಲಿ ಕೊಟ್ಟಷ್ಟು ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದು ಕೊಡ್ತಾ ಇದ್ದೇನೆ. ಇಲ್ಲಿ ಇಷ್ಟೇ ಕೊಟ್ಟಿದ್ದು, ಮಿಕ್ಕದ್ದೆಲ್ಲ ವಿಸ್ತಾರವಾಗಿ ನಾನು ಕೊಡ್ತೇನೆ. ಆ ಭಾಗಗಳನ್ನು ತಗೊಂಡು ಬಂದು ನಾನು ಹೇಳ್ತೇನೆ. ಯಾವಾಗ ಜೀವನಿಗೆ ನಾಲಿಗೆ ರಸನೇಂದ್ರಿಯದ ಮೂಲಕ ಭೋಗವನ್ನು ಕೊಡಬೇಕು ಅಂತ ಭಗವಂತನಿಗೆ ಇಚ್ಛಾ ಬರುತ್ತೆ ಬಿಂಬಮೂರ್ತಿಗೆ, ಅವಾಗ ರಸನೇಂದ್ರಿಯ ಬಿಂಬನ ರಸನೇಂದ್ರಿಯ ಯಾವುದು, ಯಾವ ರೂಪ? ಸಂಕರ್ಷಣ. ಅಂದರೆ ಸ್ವರೂಪ ಬಿಂಬನ ರಸನೇಂದ್ರಿಯ ಸ್ಥಾನದಲ್ಲಿರುವ ಸಂಕರ್ಷಣ ಮೂರ್ತಿ, ಅಲ್ಲೇ ಇರುವಂಥ ಭಗವಂತನ 24 ರೂಪಗಳು, ಅಂದರೆ ತತ್ವಗಳಿರತಕ್ಕಂಥ 24 ರೂಪಗಳು, ಸ್ವರೂಪದಲ್ಲಿರುವ ರಸನೇಂದ್ರಿಯದಲ್ಲಿರುವ ಸಂಕರ್ಷಣ ರೂಪ, ಅಲ್ಲಿರುವ 24 ರೂಪಗಳು, ವಾಯುದೇವನ ಎಲ್ಲ ಹಿಂದಿನಂತೇನೆ, ಎಲ್ಲ ಹಿಂದಿನಂತೇನೆ. ಆ ರೂಪ ಒಂದು ವ್ಯತ್ಯಾಸ. ವಾಯುದೇವರ 24 ರೂಪಗಳು, ತದನಂತರ ಲಿಂಗದೇಹದ ರಸನೇಂದ್ರಿಯದಲ್ಲಿರುವಂಥ ಸಂಕರ್ಷಣ ರೂಪ, ಅಲ್ಲಿರುವ 24 ರೂಪಗಳು ಭಗವಂತನದ್ದು. ಸ್ವರೂಪ ದೇಹದಲ್ಲಿ ವಾಯುದೇವರು ಹೇಳಿದ್ದೀರಾ? ಹೇಳಿದ್ದೀರಿ. ಲಿಂಗದೇಹದಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ರೂಪಗಳು. ತದನಂತರ ಅನಿರೂಪ ದೇಹದಲ್ಲಿ ರಸನೇಂದ್ರಿಯದಲ್ಲಿ ಇರತಕ್ಕಂಥ ಸಂಕರ್ಷಣ ರೂಪ ಭಗವದ್ ರೂಪಗಳು 24. ನಂತರ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ರೂಪಗಳು, ತತ್ವಾಭಿಮಾನಿಗಳ ರೂಪಗಳು. ತದನಂತರ ಸ್ಥೂಲ ದೇಹದ ರಸನೇಂದ್ರಿಯದಲ್ಲಿರುವ ಸಂಕರ್ಷಣ ರೂಪ, ಅಲ್ಲಿರುವ 24 ಭಗವತ್ ರೂಪಗಳು, ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳು ಮತ್ತು ತತ್ವಾಭಿಮಾನಿಗಳ ರೂಪಗಳು. ಈಗ ಒಂದು ಮಾತಲ್ಲಿ ಹೇಳಬೇಕಾದರೆ, ಬಿಂಬನ ರಸನೇಂದ್ರಿಯದಿಂದ ಹೊರಟಂಥ ಆ ಸಂಕರ್ಷಣ ರೂಪ 24 ರೂಪಗಳು ಸ್ವರೂಪದಲ್ಲಿರುವಂಥ ತಮ್ಮ ತಮ್ಮ ರೂಪಗಳಿಗೆ ಸೇರಿ ವಾಯುದೇವರ ಒಳಗಿರುವ 24 ರೂಪಗಳಲ್ಲಿ ಸೇರಿದಾಗ ಅಲ್ಲಿರುವಂಥ ವಾಯುದೇವರ ರೂಪಗಳಿಗೆ ಪ್ರೇರಣೆ, ಅಲ್ಲಿರುವ ಭಗವದ್ ರೂಪಗಳು ಮತ್ತು ವಾಯುದೇವರ ರೂಪಗಳು ಹೊರಟು ಲಿಂಗದೇಹದ ಒಳಗಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ, ಹಾಗೆ ಭಗವಂತನ 24 ರೂಪಗಳ 3 ಸೆಟ್ಟು ಗುಂಪುಗಳು, ಬ್ರಹ್ಮ, ಸರಸ್ವತಿ, ಭಾರತೀಯರ ಒಳಗಿರುವಂತಹ ತಮ್ಮ ತಮ್ಮ ರೂಪಗಳಿಗೆ ಐಕ್ಯ ಆದಾಗ ಅವರಿಗೆ ಪ್ರೇರಣೆ, ಇನ್ನು ಲಿಂಗ ದೇಹದ ರಸನೇಂದ್ರಿಯದಿಂದ ಯಾವ ರೂಪ? ಸಂಕರ್ಷಣ ರೂಪ ಮತ್ತು 24 ಭಗವದ್ ರೂಪಗಳು, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ರೂಪಗಳು ಹೊರಟು ಅನಿರುದ್ಧ ದೇಹದ ರಸನೇಂದ್ರಿಯದ ಒಳಗಿರ್ತಕ್ಕಂಥ ಸಂಕರ್ಷಣ ರೂಪಕ್ಕೆ ಸಂಕರ್ಷಣ ರೂಪದಿಂದ ಐಕ್ಯ, 24 ರೂಪಗಳಿಂದ 24 ರೂಪಗಳಿಗೆ ಐಕ್ಯ, ಬ್ರಹ್ಮವಾಯು ಸರಸ್ವತಿ ಭಾರತೀಯ ರೂಪಗಳಿಗೆ ಐಕ್ಯ, ತತ್ವಾಭಿಮಾನಿಗಳ ಒಳಗಿರತಕ್ಕಂಥ ಇವರೆಲ್ಲರ ರೂಪಗಳಿಗೂ ಇವರ ರೂಪಕ್ಕೂ ಐಕ್ಯ. ಆಗ ಎಲ್ಲರ ರೂಪಗಳು ಹೊರಟು ಸ್ಥೂಲ ದೇಹದ ರಸನೇಂದ್ರಿಯದ ಒಳಗಿರತಕ್ಕಂಥ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆದಾಗ ರಸನೇಂದ್ರಿಯದಿಂದ ವ್ಯಾಪಾರ. ರಸವನ್ನ ಸ್ವೀಕಾರ ಮಾಡುವ ವ್ಯಾಪಾರ. ಅಂಥ ಕಾಲಕ್ಕೆ ಹೊರಗಿರುವ ಪದಾರ್ಥದಲ್ಲೂ ಈ ದೇವರ ದೇವತೆಗಳ ರೂಪಗಳಿರುತ್ತೆ. ಸ್ವೀಕಾರ ಮಾಡುವ ಪದಾರ್ಥದೊಳಗಿರುವಂತಹ ದೇವರ ದೇವತೆಗಳ ರೂಪಗಳಿಗೂ ಈ ವ್ಯಾಪಾರದಿಂದ ಹೊರಟು ಬಂದ ಇಂದ್ರಿಯದಲ್ಲಿರತಕ್ಕ ದೇವರ ದೇವತೆಗಳ ರೂಪಗಳಿಗೂ ಪರಸ್ಪರ ಐಕ್ಯ ಆದಾಗ ರಸದ ಭೋಗ ಸ್ವೀಕಾರ. ಅಲ್ಲಿ ಜೀವನ ಒಂದು ಸ್ವರೂಪದಲ್ಲಿರುವ ಬಿಂಬನ ರಸನೇಂದ್ರಿಯದ ಆಕಾರದ ಭಗವದ್ ರೂಪಕ್ಕೂ, ಸ್ವರೂಪ ದೇಹದ ರಸನೇಂದ್ರಿಯದ ಆಕಾರದ ಭಗವದ್ ರೂಪಕ್ಕೂ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳ ರಸನೇಂದ್ರಿಯಗಳ ಆಕಾರದ ಭಗವದ್ ರೂಪಗಳಿಗೂ ಐಕ್ಯ ಆದಾಗ ಒಂದು ದೇಹದಿಂದ ಒಂದು ದೇಹಕ್ಕೆ ಭೋಗ ಪ್ರಸಾರ. ಇಷ್ಟು ರಸನೇಂದ್ರಿಯದ ವ್ಯಾಪಾರ. ನಾನು ಬಿಡಲ್ಲ ಮತ್ತು ನಾಳೆ ಮತ್ತು ಕೇಳುತ್ತೇನೆ, ಎಲ್ಲಾ ಇಂದ್ರಿಯದ ವ್ಯಾಪಾರವನ್ನು ಕೇಳುತ್ತೇನೆ. ಇವತ್ತು ಮನೆಗೆ ಹೋಗಿ ಎಲ್ಲ ನೋಡಿಕೊಂಡು ನಾಳೆ ಬಂದಾಗ ನಾನು ಬಾಯಿ ಬಿಡಲ್ಲ, ನೀವೇ ಎಲ್ಲ ಹೇಳ್ತಾ ಹೋಗ್ಬೇಕು. ಪ್ರತಿಯೊಂದು ಇಂದ್ರಿಯದ ವ್ಯಾಪಾರ ಇಷ್ಟರವರೆಗೆ ಏನೇನಾಯಿತು ಎಲ್ಲ ಪ್ರಾಕ್ಟೀಸ್ ಅಲ್ವಾ, ಒಂದೇ ಥರ ಆ ರೂಪವನ್ನು ವ್ಯತ್ಯಾಸ ಆಗುತ್ತೆ, ಹೌದಲ್ವಾ? ಪ್ರಾಕ್ಟೀಸ್ ಈಗ ಮಾಡಬಹುದು, ನನಗೆ ಹೇಳಲಿಕ್ಕಂತಲ್ಲ, ನೀವೇ ನಿತ್ಯ ಮಾಡಬೇಕಲ್ಲ. ನಿತ್ಯ ಚಿಂತನೆ ಮಾಡಿದ್ರೆ ಒಳ್ಳೆ ಪುಣ್ಯ. ನಂತರ ಭಗವಂತನಿಗೆ ಜೀವನಿಗೆ ಗಂಧ ಆಘ್ರಾಣ ಮಾಡಿಸಿ ಆ ಗಂಧದ ಮೂಲಕ ಅವನಿಗೆ ಸುಖ ಕೊಡಬೇಕು, ಆಘ್ರಾಣದ ಮೂಲಕ ಸುಖ ಕೊಡಬೇಕು ಅಂತ ಭಗವಂತನಿಗೆ ಬಿಂಬನಿಗೆ ಯಾವಾಗ ಇಚ್ಛಾ ಬರುತ್ತೆ ಅವಾಗೆ ಭಗವಂತನ ಅಂದರೆ ಬಿಂಬಮೂರ್ತಿಯ ಘ್ರಾಣೇಂದ್ರಿಯ ಪ್ರದ್ಯುಮ್ನ ಹೌದಾನೆ. ಆ ಪ್ರದ್ಯುಮ್ನ ನೋಡಿ ಹೇಗೆ ಥಟ್ಟಂತ ಬರ್ತಾ ಇದೆ ಉತ್ತರಗಳು, ಸಂತೋಷ ಆಗುತ್ತೆ. ಹಾ, ಬಿಂಬನ ಘ್ರಾಣೇಂದ್ರಿಯ ಯಾವ ರೂಪ? ಪ್ರದ್ಯುಮ್ನ ರೂಪ. ಹಾ, ಈಗ ಮತ್ತು ನೀವೇ ಹೇಳಿ, ನಾನು ಹೇಳಲ್ಲ. ಘ್ರಾಣೇಂದ್ರಿಯದ ವ್ಯಾಪಾರ ಹೇಗೆ ನಡೆಯಬೇಕು? ಎಲ್ಲ ಒಮ್ಮೆಲೆ ವಾಲ್ಯೂಮ್ ಜಾಸ್ತಿ ಮಾಡಿ ಬಾಯಿ ಬಿಟ್ಟು ಸರಿಯಾಗಿ ಚೆನ್ನಾಗಿ ಹೇಳಿ. ಬಿಂಬನ ಘ್ರಾಣೇಂದ್ರಿಯದ ಸ್ಥಾನದಲ್ಲಿರುವ ಪ್ರದ್ಯುಮ್ನ ರೂಪ, ಅಲ್ಲಿರುವ 24 ರೂಪಗಳು. ಹಾಗೆ ಸ್ವರೂಪ ದೇಹದ ಘ್ರಾಣೇಂದ್ರಿಯದಲ್ಲಿರುವಂತಹ ಪ್ರದ್ಯುಮ್ನ ರೂಪ 24 ರೂಪಗಳು, ವಾಯುದೇವರ 24 ರೂಪಗಳು. ಹಾಗೆ ಲಿಂಗದೇಹದ ಘ್ರಾಣೇಂದ್ರಿಯದ ಒಳಗಿರುವ ಪ್ರದ್ಯುಮ್ನ ರೂಪ 24 ರೂಪಗಳು, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು. ಹಾಗೆ ಅನಿರುದ್ಧ ದೇಹದಲ್ಲಿರುವ ಘ್ರಾಣೇಂದ್ರಿಯದಲ್ಲಿರುವ ದೇವರ 24 ರೂಪಗಳು, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು, ಹಾಗೆ ತತ್ವಾಭಿಮಾನಿಗಳ ರೂಪ. ಸ್ಥೂಲ ದೇಹದಲ್ಲಿ ಘ್ರಾಣೇಂದ್ರಿಯದಲ್ಲಿರುವಂಥ ಪ್ರದ್ಯುಮ್ನ ರೂಪ, ಭಗವಂತನ 24 ರೂಪಗಳು ಮತ್ತು ಬ್ರಹ್ಮವಾಯು ಸರಸ್ವತಿ ಭಾರತೀಯರ 24 ರೂಪಗಳು ತತ್ವಾಭಿಮಾನಿಗಳ ರೂಪ. ಹೌದಾನೆ? ಪ್ರತಿಯೊಂದು ಇಂದ್ರಿಯಕ್ಕೂ ಹೀಗೇನೆ ನೋಡಬೇಕಾಗಿದ್ದಲ್ಲಿ ಅಂದರೆ ಏಕಕಾಲದಲ್ಲಿ ಅನೇಕ ಇಂದ್ರಿಯಗಳ ವ್ಯಾಪಾರ ಆದಾಗ ನಾವು ಎಣಿಸಲಿಕ್ಕೆ ಇಷ್ಟು ಹೊತ್ತು, ಆದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನು ಎಲ್ಲ ಇಂದ್ರಿಯಗಳಿಂದ ಆ ದೇವರ ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ಅಷ್ಟು ಫಾಸ್ಟ್ ಆಗಿ ಬಂದು ಎಲ್ಲ ರೀತಿ ಸುಖವನ್ನು ನಮಗೆ ಕೊಡತಾ ಇದ್ದಾರಲ್ಲ, ಅದನ್ನು ನೆನೆಸಿದಾಗ ಆಶ್ಚರ್ಯ ಆಗುತ್ತೆ. ಅಂತಹ ಒಂದು ರಹಸ್ಯ ಈ ಜನ್ಮದಲ್ಲಿ ಗೊತ್ತಾಗಿದ್ದಕ್ಕೆ ಆನಂದವೂ ಆಗುತ್ತಲ್ಲ. ಯಾವಾಗ ಗೊತ್ತಾಗಬೇಕಾಗಿತ್ತು? ಇಷ್ಟು ವರ್ಷ ಗೊತ್ತಾಗಲಿಲ್ಲ, ಗಿಡದಂತೆ ಇದು ಅಲ್ವಾ, ಗೊತ್ತಾಯ್ತಾ? ಅರಣ್ಯಕಾಚಾರ್ಯಂದು ಗೊತ್ತಾಯ್ತಲ್ವಾ? ಮತ್ತೆ ಗೊತ್ತಾಗಿದ್ದನ್ನು ದಿನಾಗಲೂ ಸಂತೋಷ ಪಡೆದೆ ತಾಯಿ ಇರ್ತಾಳೆ. ಮಗನಿಗೆ ಉಣ್ಣುವ ಶಕ್ತಿ ಇದೆ, ಅಡಿಗೆ ಮಾಡಿ ಕೊಟ್ಲು. ಮಗ ಉಣ್ಣದೆ ಹಿಡ್ಕೊಂಡು ಹಾಗೆ ತಿರುಗ್ತಾ ಇದ್ರೆ ತಾಯಿಗೆ ಸಂತೋಷವೋ? ಇಲ್ಲಲ್ಲ. ಹಾಗಾದರೆ ನಮ್ಮ ತಾಯಿ ಸ್ಥಾನದಲ್ಲಿದ್ದು ಕೊಟ್ಟಂತಹ ವಿಷ್ಣು ತೀರ್ಥರಿಗೆ ಸಂತೋಷ ಆಗಬೇಕಾದ್ರೆ ನಿಮಗೆ ಅರ್ಥ ಆಗಿದ್ದು ನಿತ್ಯ ನೀವು ಊಟ ಮಾಡಿದರೆ ಅವರಿಗೆ ಸಂತೋಷ, ಮತ್ತೆ ಅದಾದರೂ ಮಾಡಬೇಕು ತಾನೆ. ಆದ ಕಾರಣ ಈ ಅಭ್ಯಾಸ ಮಾಡಿ ಮಾಡಿ, ಅಭ್ಯಾಸ ನನಗಾಗಿ ಅಲ್ಲ ನಿಮಗಾಗಿ, ನಿತ್ಯವು ಬೆಳಿಗ್ಗೆದ್ದು ಎಲ್ಲ ಇಂದ್ರಿಯಗಳಲ್ಲಿ ಹೇಗೆ ವ್ಯಾಪಾರ ಅಂದರೆ ಮೊದಲು ಗುರುತಿರಬೇಕಾಗಿದ್ದೇನು, ಬಿಂಬನ ಆಯಾ ಇಂದ್ರಿಯ ಸ್ಥಾನದಲ್ಲಿ ಭಗವಂತನ ಯಾವ ಯಾವ ರೂಪಗಳಿವೆ ಎಂಬುದು ಚೆನ್ನಾಗಿ ಅಭ್ಯಾಸ ಆಗ್ತಾ ಬರಬೇಕು. ಹಾಗಾದರೆ ಎಲ್ಲ ಸರಸರಸರನೆ ಬರುತ್ತೆ. 11 ಇಂದ್ರಿಯಗಳಲ್ಲಿ ಭಗವಂತ ಹೇಗೆ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅಂತ ಬೆಳಿಗ್ಗೆ ಒಮ್ಮೆ ಪೂರ್ಣ ಚಿಂತನೆ ಮಾಡಿಬಿಡಿ 11 ಇಂದ್ರಿಯಗಳಲ್ಲಿ. ನಂತರ ಯಾವಾಗ್ಯಾವಾಗ ಯಾವ ಯಾವ ಇಂದ್ರಿಯ ವ್ಯಾಪಾರ ಆಗುವಾಗ ದೇವರು ನಿಮಗೆ ನೆನಪು ಕೊಡುತ್ತಾನೋ, ಯಾಕೆಂದ್ರೆ ಒಂದು ಸಲ ಚಿಂತನೆ ಮಾಡಿ ಮುಗಿದ ಮೇಲೆ ಸಂಸಾರದಲ್ಲಿ ನಿತ್ಯ ನಡೆಯುವ ಕಾಲಕ್ಕೆ ಪ್ರತಿ ಕ್ಷಣಕ್ಕೂ ನಿಮ್ಮ ನೆನಪು ಬರಬೇಕು ಅಂದ್ರೆ ಅಷ್ಟು ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಸ್ವಚ್ಛವಾದ ವಿಚಾರ. ಅಂಥ ಕಾಲಕ್ಕೆ ನೆನಪು ಬರಬೇಕಲ್ಲ ಅಂದ್ರೆ ಅವನು ಕೊಡಬೇಕಷ್ಟೇ, ಅವನು ಕೊಡಬೇಕಷ್ಟೇ. ಅವನು ಕೊಡಬೇಕಾದರೆ ತಕ್ಕಂಥ ಪುಣ್ಯ ನಾವು ಪಡ್ಕೊಂಡಿರಬೇಕು. ಪಡ್ಕೋಬೇಕಾದ್ರೆ ಒಂದೇ ಮಾರ್ಗ, ಅವನ ಪಾದವನ್ನ ಸದಾ ಸ್ವಾಮಿ ಕೊಡೋ 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 ಅಂತ ಹಿಂದೆ ಬಿದ್ದರೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಶುರು ಮಾಡ್ತಾ ಬರ್ತಾನೆ. ಅದರಿಂದ ಬೆಳಿಗ್ಗೆದ್ದು ಒಮ್ಮೆ ಆದರೂ ಪೂರ್ಣ ಸ್ಮರಣೆ ಮಾಡಿ, ಮಧ್ಯಾಹ್ನ ಊಟದ ಕಾಲಕ್ಕೆ ಸ್ವಲ್ಪ ಮುಂಚೆ ಒಮ್ಮೆ ಪೂರ್ಣ ಅಂದ್ರೆ ಬೇಸರ ಬರುತ್ತೆ, ಮತ್ತ 11 ಇಂದ್ರಿಯಗಳ ವ್ಯಾಪಾರ ಹೇಳಬೇಕಾ, ಸೇಮ್ ಇದರಂತೆ ಅಂತ ಹೋಗ್ಬಿಡ್ದು. ಹಾಗೆ ಮಾಡಬೇಡಿ. ಹಾಗೆ ನಮಗೆ ಸುಲಭದಲ್ಲೇ ಮೋಕ್ಷ ಕಾಣಬೇಕೆಂಬ ಆಸೆ ಬೇಡ, ಕಷ್ಟ ಬೇಡಂಬ ಆಸೆ, ಕಡು ಸುಖವ ತುಂಬ ಆಸೆ ಬೇಡ. ಚೆನ್ನಾಗಿ ಮಾಡ ನೋಡಿ, ಲಕ್ಷ್ಮೀ ಶೋಭಾನ ಹೇಳಲಿಕ್ಕೆ ಎಷ್ಟು ದೂರದಿಂದ ಎಲ್ಲ ಬರ್ತಾ ಇದ್ದಾರೆ ಅಲ್ವಾ. ಮತ್ತು ತತ್ವಾಭಿಮಾನಿಗಳು ಎಷ್ಟು ಜನ ನಮಗಾಗಿ ಕ್ಷಣ ಕ್ಷಣಕ್ಕೂ ಒದ್ದಾಡುತ್ತಾ ಎಷ್ಟು ಸುಖ ಕೊಡ್ತಾ ಇದ್ದಾರೆ 11 ಇಂದ್ರಿಯಗಳ ಮೂಲಕ. ಮತ್ತೆ ಅಷ್ಟೂ ನಾವು ಅವರಿಗೆ ಚಿಂತನೆ ಮಾಡಿ ಅವರ ಸ್ಮರಣೆಯೂ ಮಾಡಲಿಕ್ಕಾಗಲ್ವಾ? 3 ಸಲ ಮಾಡಿಬಿಡಿ, ಬೆಳಿಗ್ಗೊಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆ ಒಮ್ಮೆ, ಕಂಪಲ್ಸರಿ ಅಂತ ಇಟ್ಟುಕೊಳ್ಳಿ. ಅವಾಗೆ ಆ 3 ಸಲ ಮಾಡಿದ ಮೇಲೆ 3 ಇಟ್ಟುಕೋಬೇಡಿ. 3 ಸಲ ಇಟ್ಟುಕೊಂಡ್ರೆ ಅದು 100 ಸಲಕ್ಕೆ ಹೋಗಿಬಿಡುತ್ತೆ. ಯಾವ ಯಾವ ವ್ಯಾಪಾರ ನಿಮಗೆ ಥಟ್ಟಂತ ಹೊಳೆಯುತ್ತೋ ಅವಾಗವಾಗ ಅದು ನಿಮ್ಮ ಇಂದ್ರಿಯಗಳ ವ್ಯಾಪಾರವೂ ಹೊಳೆಯಬಹುದು, ಇನ್ನೊಬ್ಬರದ್ದು ಹೊಳೆಯಬಹುದು. ಅವರು ಮಾತಾಡ್ತಾ ಇದ್ರೆ, ಅವರು ಕೇಳುತ್ತಾ ಇದ್ರೆ ಅಹೋ ಹೀಗಲ್ಲ ಅಂತ ದೇವರು ನೆನಪು ಕೊಡಬಹುದು. ಯಾವಾಗಾದ್ರೂ ಬರಬಹುದು. ಕ್ರಿಕೆಟ್ ಆಡ್ತಾ ಇರ್ತಾರೆ ನೋಡಿದ್ದೀರಲ್ವಾ, ಆ ಸುತ್ತು ಪ್ಲೇಯರ್ಸ್ ಎಲ್ಲ ನಿಂತಿರ್ತಾರೆ, ಬಾಲ್ ಯಾವಾಗ ಯಾರ ಕೈ ಬರುತ್ತೋ ಯಾರಿಗೆ ಗೊತ್ತಿಲ್ಲ. ಇವನು ಯಾವಾಗ ಎಲ್ಲಿ ಹೊಡಿತಾನೋ ಬ್ಯಾಟ್ಸ್ಮನ್ ಅವನು ಸಿದ್ಧ ಆಗಿರಬೇಕು. ಹಾಗೆ ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಭಗವಂತ ಯಾವಾಗ ಬ್ಯಾಟಿಂದ ಹೊಡೆದು ಏನ್ ನೆನಪು ಕೊಡ್ತಾನೋ ಗೊತ್ತಿಲ್ಲ. ಎಲ್ಲಿ ಬೇಕಾದರೂ ನೆನಪು ಕೊಡಬಹುದು, ಕ್ಯಾಚ್ ಹಿಡ್ಲಿಕ್ಕೆ ಸಿದ್ಧ ಆಗಿರಬೇಕು ನಾವು. ಆದರೆ ಫಸ್ಟ್ ಎಲ್ಲರೂ ಪ್ರಿಪೇರ್ ಆಗ್ತಾರಲ್ಲ, ಬೆಳಿಗ್ಗೆ ಆಟ ಆಡ್ಲಿಕ್ಕೆ ಮೊದಲು ಎಲ್ಲರೂ ಪ್ರಿಪೇರ್ ಆಗ್ತಾರೆ. ಪ್ರಿಪೇರ್ ಆಗುವಾಗ ಅಂದ್ರೆ ಪ್ರಾಕ್ಟೀಸ್ ಅಂತ ಮಾಡುತ್ತಾರೆ. ಆ ಪ್ರಾಕ್ಟೀಸ್ ಅಂತ ಮಾಡಿದಾಗ ಯಾರದನ್ನ ಬರುತ್ತೆ ಅಂತ ಅಲ್ಲ, ಎಲ್ಲರ ಕೈಗೂ ಹೊಡೆದು 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 ಪ್ರಾಕ್ಟೀಸ್ ಮಾಡಿಸ್ತಾರೆ, ನಂತರ ನಿಲ್ಲಿ ಅಂತ ಹೇಳ್ತಾರೆ. ಹಾಗೆ 3 ಸಲ ಪ್ರಾಕ್ಟೀಸ್ ಮಾಡಿಬಿಡಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಮಧ್ಯದಲ್ಲಿ ದೇವರು ನಿಮ್ಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಯಾವ ಯಾವ ಇಂದ್ರಿಯದಲ್ಲಿ ಕೊಟ್ಟರು ನಿಮ್ದೇ ಲಕ್ಕು. ಎಲ್ಲ ಕೊಟ್ರ ಬಹಳ ವಿಶೇಷ, ಚೂರ್ಚೂರು ಕೊಟ್ರ ಸಾಕು, ಅವನು ಏನು ಕೊಟ್ಟರು ಸಾಕು. ಯಾಕಿದು ಅಂದ್ರೆ ಪ್ರಿಯವ್ರತರಾದ ಬ್ರಹ್ಮದೇವರು ಮೊದಲುಕೊಂಡು ಸಕಲ ಜ್ಞಾನಿಗಳು ಚಿಂತನೆ ಮಾಡಿದ ಸಾಧನೆಯ ಅಪರೂಪದ ಕ್ರಮ ನಮ್ಮ ಕೈಗೆ ಬರುವಂತೆ ಮಾಡಿದ್ದಾರೆ ಅರಣ್ಯಕಾಚಾರ್ಯರು. ದೊಡ್ಡವರು ಜ್ಞಾನಿಗಳು ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ಚಿಂತನೆ ಮಾಡಿ. ಸರಿ, ಹಾ, ಗೋಲಕದ ಆಕಾರದ ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಘ್ರಾಣೇಂದ್ರಿಯದಿಂದ ಹುಟ್ಟಿರತಕ್ಕಂಥ ಅಭಿಮಾನಿ ದೇವತೆಗಳು ಯಾರು ಅಂದರೆ ವಾಯು, ಅಂತರಿಕ್ಷ, ಅವರಿಬ್ಬರು ಕೂಡ ಒಂದು ರೂಪದಿಂದ ಘ್ರಾಣೇಂದ್ರಿಯದಲ್ಲಿದ್ದುಕೊಂಡು ಇನ್ನೊಂದು ರೂಪದಿಂದ ವಿಶೇಷವಾಗಿ ಹೊರಗೂ ಇದ್ದುಕೊಂಡು ಭಗವಂತ ಘ್ರಾಣೇಂದ್ರಿಯದಲ್ಲಿರತಕ್ಕಂತಹ ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಅದರಲ್ಲಿ ಭೂತವಾಯು ಎಲ್ಲರ ಮೂಗಿನಲ್ಲಿರುವ ಘ್ರಾಣೇಂದ್ರಿಯದ ರೂಪದಲ್ಲಿರುವ ಭಗವಂತನಿಗೆ ಸೇವಾ ಮಾಡಬೇಕು ಅಂತ ಪುಣ್ಯ ಗಂಧವನ್ನು ತಗೊಂಡು ಬರ್ತಾರಂತೆ. ನಂತರ ಆಕಾಶ ಅಂತರಿಕ್ಷ ನಾಮ ವಿಘ್ನೇಶ ಏನು ಮಾಡುತ್ತಾರೆ ಅಂದ್ರೆ ಗಂಧ ಎಲ್ಲರ ಮೂಗಿನ ಹತ್ತಿರ ಹೋಗಲಿಕ್ಕೆ ಅವಕಾಶವನ್ನು ಕೊಡುತ್ತಾರೆ, ವಿಶೇಷವಾಗಿ ಸೇವಾ ಮಾಡುತ್ತಾರೆ. ಇಲ್ಲಿ ಎಲ್ಲಾ ಕಡೆ ಕೂಡ ನೋಡಿ, ಎಲ್ಲಾ ಇಂದ್ರಿಯಗಳಿಂದ ಹೊರಟು ಬಂದ ದೇವರ ದೇವತೆಗಳ ರೂಪಗಳು ಹೊರಟು ಬರ್ತಾ ಇವೆಯಲ್ಲ, ಆ ರೂಪಗಳಿಗೆ ಪದಾರ್ಥಗಳಲ್ಲಿರುವ ಅಂದ್ರೆ ಯಾವ್ಯಾವ ಪದಾರ್ಥಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಐದಾಯಿತು. ಈ ಐದರಲ್ಲಿರತಕ್ಕ ಭಗವದ್ ರೂಪಗಳು ದೇವತೆಗಳ ರೂಪಗಳನ್ನ ಇಂದ್ರಿಯಗಳಲ್ಲಿರುವಂತಹ ದೇವರ ದೇವತೆಗಳ ರೂಪಗಳು ಸ್ವೀಕಾರ ಮಾಡುವುದೇ ಅವರಿಗೆ ಭೋಗ. ಅವರು ಸ್ವೀಕಾರ ಮಾಡುತ್ತಾರೆ, ಅವರು ಮಾಡ್ತಾ ಇದ್ರು ಕೂಡ ನಾವು ಕೃಷ್ಣ ಅರ್ಪಣೆ ಬಿಡಬೇಕು, ಇದೇ ನಮ್ಮ ಸೇವಾ. ಅಂದ್ರೆ ಅವರು ಸ್ವೀಕಾರ ಮಾಡೋದು ಹೇಗೆ ಮಾಡ್ತಾರೆ ಅಂದ್ರೆ ನಾವು ಕೊಡದಿದ್ರು ಸ್ವೀಕಾರ ಮಾಡುತ್ತಾರೆ. ಇಷ್ಟು ಕಾಲ ನಾವು ನಮ್ಮ ಇಂದ್ರಿಯಗಳ ವ್ಯಾಪಾರ ಆದಾಗ ಆಯಾ ಪದಾರ್ಥಗಳಲ್ಲಿರುವ ಅವರವರ ರೂಪಗಳನ್ನ ಅವರಿಗೆ ಕೃಷ್ಣಾರ್ಪಣ ಅಂತ ಅಂದ್ವ ಅಂದಿಲ್ಲ, ಅನ್ನಬೇಕು ಅಂತ ಗೊತ್ತಿಲ್ಲ, ಆದರೆ ಅವರೆಲ್ಲ ಸ್ವೀಕಾರ ಮಾಡುತ್ತಾನೇ ಇದ್ರು. ಈಗ ನಾವು ಕೃಷ್ಣಾರ್ಪಣ ಅಂದರೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾರೆ, ಹೌದ್ ತಾನೆ? ಹೇಗೆ ದೃಷ್ಟ ಅಂತ, ಮನೆಯಲ್ಲಿ ಒಳ್ಳೆ ಕಾರ್ಯ ಆಗ್ತಾ ಇದೆ, ಅಪ್ಪ ಅಮ್ಮ ಮಗ ಸೊಸೆ ಮಕ್ಕಳು ಎಲ್ಲರೂ ಇದ್ದಾರೆ, ಮಗ ತುಂಬಾ ಗಡಿಬಿಡಿಯಲ್ಲಿದ್ದಾನೆ, ತುಂಬಾ ಜನನ ಕರ್ಕೊಂಡಿದ್ದಾನೆ, ಎಲ್ಲರಲ್ಲೂ ದೃಷ್ಟಿ ಇಟ್ಟು ಎಲ್ಲರಿಗೂ ಉಪಚಾರ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಅಪ್ಪ ಅಮ್ಮನ ವಿಚಾರ ಮಾಡುತ್ತಾ ಇಲ್ಲ ಅವರು, ಅವರು ಪಾಪ ಬೇರೆ ಊರಿಂದ ತುಂಬಾ ದೂರದಿಂದ ಬಂದಿದ್ದಾರೆ ಮಗನ ಕಾರ್ಯಕ್ರಮ ಅಂತ. ಆದರೆ ಅಪ್ಪ ಅಮ್ಮನ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕ ಅಂದ್ರೆ ಕೊಡಬಾರದು ಅಂತ ಇಲ್ಲ, ಮಗನಿಗೆ ಕೊಡ್ತಾ ಇಲ್ಲ, ಯಾಕೆ ಬಂದವರ ಕಡೆ ನೋಡ್ಕೊಂಬೋದ್ರೆ ಸಾಕಾಗ್ತಾ ಇದೆ, ತುಂಬಾ ಓಡಾಡ್ತಾ ಇದ್ದಾರೆ. ಅಂತ ಕಾಲಕ್ಕೆ ತಂದೆ ತಾಯಿಯ ಲಕ್ಷಣ ಏನು? ಅಯ್ಯೋ ನಮ್ಮನ್ನು ಹಿಡಿಸ್ಕೊಂಡಿಲ್ಲ ಅಂತ ಸುಮ್ಮನೆ ಕೊಡ್ತಾರ, ಫರಾರ ಮಾಡದೆ ಏನು ಮಾಡದೆ ಸುಮ್ಮನೆ ಇರ್ತಾರ, ಅವರಪ್ಪ ಆಡಿಗೆ ಅವರು ತಗೊಳ್ತಾ ಇರ್ತಾರೆ, ನೋಡಪ್ಪ ನಮ್ಮನ್ನು ವಿಚಾರ ಮಾಡಲೇ ಇಲ್ಲ ನಾವು ಸುಮ್ಮನೆ ಕೊಡೋಣ ಅಂತಿರ್ತಾರ, ನೋಡುತ್ತಾರೆ ಇವನ ಪರಿಸ್ಥಿತಿಯನ್ನ, ಪಾಪ ಅವನಿಗೆ ಇಲ್ಲ ಅಂಥೇಳಿ ಅವರು ತಗೊಳ್ಳಲ್ಲ. ಯಾಕೆ ಅಂದ್ರೆ ಮಗನೇ ತಗೊಂಡಿಲ್ಲ ಅಂತ, ಮಗನಿಗೆ ಚೂರು ಕೊಟ್ಟು ಬಲವಂತವಾಗಿ ಇವರೇ ಅವರೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ತಾರೆ, ಸ್ವಲ್ಪ ಇಲ್ಲಿ ಬಾ ಅಂತ ಕರೆದು ಮೂಲೆಗೆ ಕೂಡಿಸಿ ಒಂಚೂರು ಬಾಯಲ್ಲಿ ಹಾಕಿ ಕಳಿಸಿ ತಾವು ತಗೊಂಡು ಕೂಡುತ್ತಾರೆ. ಕೊನೆಗೆ ಎಲ್ಲ ಮುಗದ ಮೇಲೆ ಕೊನೆಗೆ ಮಗನಿಗೆ ಅಪ್ಪ ಅಮ್ಮ ನೆನಪಾಗ್ತಾರೆ ಅಲ್ವಾ, ಕೊನೆಗೆ ನಿಮ್ಮನ್ನು ವಿಚಾರ ಮಾಡಲಿಲ್ಲ ನಿಧಾನ ಕೂಡಿ ಅಂತ ಅಪ್ಪ ಅಮ್ಮನಿಗೊಂದು ಮಾತು ಹೇಳಿದಾಗ ಏ ನಮ್ಮನೆಯೋ ಸಂತೋಷ ಮಗ ವಿಚಾರ ಮಾಡಿದ್ದಕ್ಕೆ ಇರಲ್ವಾ, ಮಗ ವಿಚಾರ ಮಾಡಿದ್ದಕ್ಕೆ ಸಂತೋಷ ಇರುತ್ತೆ. ಮೇಲೆ ಏ ನಮ್ಮನೆ ನೀನೇನು ನಮ್ಗೆ ಹೇಳೋದು ಹೋಗು, ಆದರೆ ಆ ವಿಚಾರ ಮಾಡಿದ್ದಕ್ಕೆ ಸಂತೋಷ ತಂದೆ ತಾಯಿಗಳು ಎಷ್ಟು ಆಗಿರುತ್ತೆ. ಹಾಗೆ ನಮಗಾಗಿ ನಾವು ಉದ್ಧಾರ ಮಾಡಲಿಕ್ಕಾಗಿ ನಾವು ಉದ್ಧಾರ ಆಗಲಿಕ್ಕಾಗಿ ತತ್ವಾಭಿಮಾನಿ ದೇವತೆಗಳು ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರ ನಡೆದಾಗ ಅಲ್ಲಲ್ಲಿ ಪದಾರ್ಥಗಳಲ್ಲಿರುವ ತಮ್ಮ ರೂಪಗಳನ್ನು ತಾವು ಸ್ವೀಕಾರ ಮಾಡಿ ಯಾವುದಕ್ಕೆ ಮಾಡುತ್ತಾರೆ ಅಂದರೆ ನಮಗೆ ಭೋಗ ಬರಲಿ ಅಂತ ಅವರವರವರು ಸ್ವೀಕಾರ ಮಾಡ್ತಾ ಬರ್ತಾರೆ. ನಮಗೆ ಗೊತ್ತಿಲ್ಲ, ಕೆಲವೊಂದು ಗೊತ್ತಿದ್ರೂ ಮಾಡಲಿಕ್ಕಾಗಲ್ಲ, ಇಂಥ ಕಾಲಕ್ಕೆ ಅವರು ಸ್ವೀಕಾರ ಮಾಡುತ್ತಾರಲ್ಲ. ಆದರೆ ಭಗವಂತ ಏನು ಮಾಡುತ್ತಾನೆ, ಆ ಮಗನಿಗೆ ಕಾರ್ಯಕ್ರಮ ಮುಗಿದ ಮೇಲೆ ನೆನಪಾಗುವಂತೆ ನಮಗೆ ಯಾವಾಗೋ ಒಮ್ಮೆ ನೆನಪು ಕೊಡುತ್ತಾನೆ, ನೋಡಪ್ಪ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಮಾಡಿದ್ದಾರೆ ಅಂತ. ನಾವು ಅವಾಗೆ ಏಕಾಂತದಲ್ಲಿ ಕೂತು ನೀವೆಲ್ಲ ಇಷ್ಟು ಮಾಡಿದ್ದೀರಾ, ಆಯಾ ಇಂದ್ರಿಯಗಳಿಂದ ನೀವು ಸ್ವೀಕಾರ ಮಾಡಿದ ನಿಮ್ಮ ನಿಮ್ಮ ರೂಪಗಳು, ಯದ್ಯಪಿ ನೀವೇ ಸ್ವೀಕಾರ ಮಾಡಿದ್ದು, ನಿಮ್ಮ ಊಟ ನೀವೇ ಸ್ವೀಕಾರ ಮಾಡಿದ್ದು, ನಿಮಗರ್ಪಿತವಾಗಲಿ ಅಂತ ನಾವು ಹೇಳಿದರೆ ಚೆಕ್ ಕೊಡುತ್ತಾರೆ. ಅಂದರೆ ಅವರಿಗೆ ಪ್ರೀತಿಯಿಂದ ನಾವು ಬಡಿಸಿದ ಫಲ ನಮಗೆ ಕೊಡುತ್ತಾರೆ. ಮಾಡಬೇಕಾ ಇಲ್ವಾ? ಆದಷ್ಟು ನಾವು ಮಾಡಬೇಕು. ಈ ರೀತಿಯಲ್ಲಿ ಪಂಚ ಜ್ಞಾನೇಂದ್ರಿಯಗಳ ವ್ಯಾಪಾರವನ್ನ ತಿಳಿಸಿಕೊಟ್ರು. ಒಂದು ಮನಸ್ಸು ಪಂಚ ಜ್ಞಾನೇಂದ್ರಿಯಗಳ ವ್ಯಾಪಾರ. ಯಾವ್ಯಾವ ಇಂದ್ರಿಯಗಳು? ಶ್ರೋತ್ರ, ಚಕ್ಷುಸ್ಸು, ಸ್ಪರ್ಶ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಐದು ಇಂದ್ರಿಯಗಳ ವ್ಯಾಪಾರ, ಮನಸ್ಸಿನ ವ್ಯಾಪಾರ ಹೇಳಿಕೊಟ್ರು. ಅಭ್ಯಾಸವು ಆಯಿತು. ನಂತರ ಕರ್ಮೇಂದ್ರಿಯದಿಂದ ವ್ಯಾಪಾರ. ಕರ್ಮೇಂದ್ರಿಯಗಳ ವ್ಯಾಪಾರ ಹೇಗೇಗಾಗುತ್ತೆ ಅದು ಹೇಳುತ್ತಾರೆ. ಇದರಲ್ಲಿ ಭಗವಂತ ಜೀವನಿಗೆ ಮೋಕ್ಷ ಕೊಡಲಿಕ್ಕೆ ಅನೇಕ ಸಾಧನಗಳನ್ನು ಮಾಡಿಸಿ 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 ಕರ್ಕೊಂಡು ಬರ್ತಾನಲ್ಲ. ಸ್ಥೂಲ ಶರೀರವನ್ನು ಕೊಟ್ಟು ಆ ಸ್ಥೂಲ ಶರೀರಕ್ಕೂ ಕೂಡ ಎಷ್ಟು ವರ್ಷಗಳ ಕಾಲ ಕೊಡ್ತಾನೆ? 100 ವರ್ಷ, ಸಾಮಾನ್ಯ 100 ವರ್ಷ. ಅದನ್ನೇ ಇನ್ನೊಂದು ರೀತಿ ಹೇಳಿದ್ರೆ 116 ವರ್ಷ ಅಂತ. ಅಷ್ಟು ಕಾಲ ಕೊಟ್ಟು ಆ ಶರೀರದಲ್ಲಿ 100 ವರ್ಷಗಳ ಕಾಲ ನಾವಿರೋದು ಕೂಡ ಒಂದು ಕಂಡೀಷನ್ ಮೇಲೆ ಕೊಡುತ್ತಾನೆ. ಯಾವ ಕಂಡೀಷನ್ ಮೇಲೆ ಕೊಡುತ್ತಾನೆ? ಪ್ರಾಣದೇವರು ಇದ್ರೇನೆ ನಿಮಗೆ ಅಷ್ಟು ವರ್ಷ ಆಯುಷ್ಯ ಅಂತ. ಅವರು ಎಷ್ಟು ವರ್ಷ ನಿಮ್ ಜೊತೆಗಿದ್ರೆ ಅಷ್ಟು ವರ್ಷ ನಿಮಗೆ ಆಯುಷ್ಯ ಅಂತ ಹೇಳುತ್ತಾನೆ. ಹೇಳಿ ವಿಶೇಷವಾಗಿ ಈ ವಾಯುದೇವರ ಮೂಲಕವೇ ನಮ್ಮ ಸಾಧನೆ ಮಾಡಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ದೇವರ ಆಜ್ಞೆಯಿಂದ ಪ್ರಾಣಿಗಳ ಪ್ರಾಣಧಾರಣೆ ಮಾಡುವವರೇ ಪ್ರಾಣದೇವರು. ಅವರಕ್ಕೆ ಪ್ರಾಣನಾಯಕ ಅಂತ ಹೆಸರು. ಅಂಥ ಪ್ರಾಣದೇವರ ಪರಮಾನುಗ್ರಹದಿಂದ ಪ್ರೇರಿತರಾದ ಭಾರತೀ ದೇವಿಯರ ಅನುಗ್ರಹದಿಂದ ಹುಟ್ಟಿದ ಜೀವನಿಗೆ, ಅಂದರೆ ದೇವರ ಹೊಟ್ಟೆಯಿಂದ ಹೊರಗೆ ಬಂದು ಕೋಟಿ ಕೋಟಿ ಜನ್ಮಗಳು ಪಡೆದಂಥ ಜೀವನಿಗೆ ಕದಾಚಿತ್ ಯಾವುದೋ ಒಂದು ಜನ್ಮದಲ್ಲಿ ಮೋಕ್ಷ ಪುರುಷಾರ್ಥ ಆಶಾ ಜಾಯತೆ. ನಿಮಗೆಲ್ಲ ಹುಟ್ಟಿದೆಯಲ್ಲ ಮೋಕ್ಷ ಪಡಿಬೇಕು ಎಂಬ ಸ್ವಲ್ಪ ಆಸೆ, ಇನ್ನ ಗಟ್ಟಿಯಾಗಿ ಬರಲಿಲ್ಲ. ಮೋಕ್ಷಕ್ಕಾಗಿ ನಾವ್ಯಾರು ಪ್ರಯತ್ನ ಪಡ್ತಾ ಇಲ್ಲ ನೋಡಿ. ಸ್ಟಾರ್ಟ್ ಮಾಡಿದ್ದೆ ಈ ಜೀವನದಲ್ಲಿ ಸ್ವಲ್ಪ ಮನಸ್ಸಲ್ಲಿ ಟಾರ್ಚ್ ಹಾಕೊಂಡು ನೋಡಿಕೊಂಡ್ರೆ ಈ ತರ ಮಾಡಿದ್ರೆ, ಅಂದರೆ ದೇವರದ್ದು ಆದಮೇಲೆ ಹಾಗೆ ಹೀಗೆ ಇವೆಲ್ಲ ಮಾಡಿದರೆ ಏನು ಫಲ? ನಾನು ಚೆನ್ನಾಗಿರ್ತೀನಿ, ನಮ್ಮವರು ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿರುತ್ತಾರೆ. ಅದೇ ತಾನೇ ನಮ್ಮ ಗುರಿ. ನಾವೆಲ್ಲ ಚೆನ್ನಾಗಿರಬೇಕಾದ್ರೆ ದೇವರನ್ನ ಕೇಳಿಕೊಂಡ್ರೆ, ದೇವರ ಈ ಕೆಲಸಗಳೆಲ್ಲ ಮಾಡಿದರೆ ನಾವೆಲ್ಲರೂ ಇಲ್ಲಿ ಚೆನ್ನಾಗಿರ್ತೇವೆ. ಅದೇ ನಮ್ಮ ಗುರಿಯಾಗಿತ್ತು. ಬೇರೆ ಇತ್ತೇನ್ರಿ? ಇಲ್ಲ. ಮೋಕ್ಷದ ಆಸೆಯಿಂದ ನಾವಿನ್ನ ನೋಡಿ ಇನ್ನ ನಮಗೆ ಹುಟ್ಟಿಲ್ಲ. ನಾವೆಲ್ಲ ಆಚಾರ ಸಿದ್ಧಾಂತವನ್ನು ಫಾಲೋ ಮಾಡುವರು, ನಮಗಿನ್ನ ಮೋಕ್ಷದ ಆಸೆಯೇ ಹುಟ್ಟಿಲ್ಲ. ಮೋಕ್ಷದ ಆಸೆ ಹುಟ್ಟಿದವನಿಗೆ ಇದು ಬೇಡ ಅಂದ್ರೆ ಅದು ಬೇಕು ಎಂಬ ಆಸೆ ಹುಟ್ಟಿರುತ್ತೆ. ಅದಕ್ಕೆ ಹೇಳುತ್ತಾರೆ ಮೋಕ್ಷದ ಆಸೆ, ಅದಕ್ಕೆ ಹೇಳುತ್ತಾರೆ ಆ ಮೋಕ್ಷದ ಆಸೆ ಎಂಬುದು ಯಾವಾಗ ಹುಟ್ಟುತ್ತೆ? ಮೋಕ್ಷದ ಆಸೆ ಯಾವಾಗ ಹುಟ್ಟುತ್ತೆ ಅಂದರೆ ಇಲ್ಲಿ ಚೆನ್ನಾಗಿದ್ರೆ ಸಾಕು ಎಂಬುದು ಬಿಟ್ಟರೆ ಬರುತ್ತಂತೆ. ನಮಗದೇ ಸಾಕು. ರಾಯರತ್ರ ನಿಂತು ಎಷ್ಟು ಕಾಲ ಕೇಳಿದ್ರು ಕೂಡ ಇಲ್ಲಿ ಚೆನ್ನಾಗಿರಲಿ, ಇಲ್ಲೇ ಚೆನ್ನಾಗಿರಲಿ, ಇನ್ನ ಒಂದು ವೇಳೆ ಈ ಶರೀರವೂ ಗಟ್ಟಿಯಾಗಿ ಚೆನ್ನಾಗಿರುವಂತೆ ದೇವರು ವರ ಕೊಡ್ತಾ, ಸಾವಿರಾರು ವರ್ಷಗಳು ಬದುಕುವಂತೆ ಚೆನ್ನಾಗಿ ಗಟ್ಟಿ ಶರೀರ ಬೇಕು. ಒಳ್ಳೆ ಇಂದ್ರಿಯ ಪಟುತ್ವ, ಭೋಗ ಸಮೃದ್ಧಿ ಎಲ್ಲ ನಮ್ಮವರು ಚೆನ್ನಾಗಿರುವಂತೆ ಮಾಡಿದರೆ ನಾವು ಮೋಕ್ಷ ಬೇಡ್ತೀವ, ಇಲ್ಲೇ ಇದ್ರೆ ಸಾಕು ಅಂತ ಹೇಳಿ ಅಲ್ವಾ. ಅವಾಗೆ ಮೋಕ್ಷದ ಆಸೆ ಯಾವಾಗ ಬರುತ್ತೆ ಅದಕ್ಕೆ ಪ್ರಸನ್ನ ತೀರ್ಥರು ಒಂದು ಮಾತು ಹೇಳ್ತಾರೆ ಒಂದು ಹಾಡಲ್ಲಿ, ಕುಣಿಯಲು ಬಾಲಗೋಪಾಲ ಎಂಬುದರಲ್ಲಿ ಒಂದು ಮಾತು ಹೇಳ್ತಾರೆ. ಸಾರಾಸಾರ ವಿವೇಕದಿ ಮೋಕ್ಷದ ತೋರಿಕೆ ಪುಟ್ಟಿಸೋ. ಎಷ್ಟು ಕಾಲ ಇಲ್ಲಿ ಬದುಕಿದ್ರು ಕೂಡ ಈ ಸುಖ ಎಷ್ಟು ಪಡತಾ ಇದ್ರೂ ಕೂಡ ಇದು ಮನಸ್ಸಿನ ವಿಕಾರ ಮಾತ್ರ, ಒಳಗಿನ ಸುಖ ಬರ್ತಾನೇ ಇಲ್ಲ. ಆ ಸುಖದ ರುಚಿ ಗೊತ್ತಾಯಿತ, ಇದನ್ನು ನಾವು ಮುಟ್ಟೋದೇ ಇಲ್ಲ. ಅದರಿಂದ ಒಳಗಿನ ಸುಖದ ಪರಿಚಯ ಇನ್ನ ಒಳಗಿದ್ದವರು ಮಾಡಿಕೊಳ್ಳಿಲ್ಲ ನಮಗೆ. ಆ ಒಳಗಿನ ಸುಖದ ಪರಿಚಯ ಯಾವಾಗುತ್ತೆ ಅಂದರೆ ಹೇಳುತ್ತಾರೆ, ಗುರುಗಳ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಈ ಚಿಂತನೆ ಷೋಡಶಿ ಅಂತ ಏನು ಕೊಟ್ಟಿದ್ದಾರೆ ಇದು ಬರೇ ಕೇಳಿಬಿಡುವ ಸಬ್ಜೆಕ್ಟ್ ಅಲ್ಲ. ವ್ಯಾಸರಾಜರು ಇದನ್ನು ತೋರಿಕೊಡುತ್ತಾರೆ. ಅವರು ಧ್ಯಾನ ಪ್ರಕಾರ ಅಂತ ಬರೀತಾ ಆ ಧ್ಯಾನದಲ್ಲಿ ಇಡೀ ಷೋಡಶಿಯನ್ನು ಮಾಡುತ್ತಾರೆ. ಇಡೀ ಷೋಡಶಿ ಧ್ಯಾನದಲ್ಲಿ ಕೂತುಕೊಂಡು ಎಲ್ಲ ಚಿಂತನೆ ಮಾಡಬೇಕಾಗಿದ್ದು, ಧ್ಯಾನದಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು 16 ಪ್ರಕರಣ ಪ್ಲಸ್ 14 30 ಪ್ರಕರಣ ಧ್ಯಾನದಲ್ಲಿ ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡುತ್ತಾ ಬಂದವರಿಗೆ ಮನಸ್ಸಿನಲ್ಲಿ ಭಗವಂತ ಸುಖ ಕೊಡುತ್ತಾನಂತೆ. ಎಂಥ ಸುಖ ಅಂದ್ರೆ ಸ್ವರೂಪ ಸುಖವೇ ಸುಖ ಅಂತಾದ್ರು ಕೊಡುತ್ತಾನೆ, ಆ ಪ್ರಕಟ ಮಾಡುತ್ತಾನಂತೆ. ಇದನ್ನ ಭಾಗವತರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆ ವಿಶೇಷವಾಗಿರತಕ್ಕಂಥ ಧ್ಯಾನದಲ್ಲಿ ಆ ಸುಖ ಒಂದು ಸಲ ಜೀವಿಗೆ ರುಚಿ ಬಂದ ಕೂಡಲೇ ಒಳಗೆ ತತ್ವಾಭಿಮಾನಿಗಳೇ ಗುರುಗಳು ತಾನೆ, ಅವರು ತೋರಿಕೊಡುತ್ತಾರಂತೆ, ನೋಡು ನಿನಗೆ ಈ 11 ಇಂದ್ರಿಯಗಳಿಂದ ಇಷ್ಟು ಕಾಲ ಬಂದ ಸುಖ ಇಂಥದ್ದು, ಈಗ ಧ್ಯಾನದಲ್ಲಿ ನಿನಗೆ ಬರತಕ್ಕಂಥ ಸುಖ ಎಂಥದ್ದು, ಎರಡೂ ನೋಡು ಅಂದಾಗ ನಮ್ಮ ನೋಟ ಸರಿಯಾಗಿ ಅಂದ್ರೆ ಒಳನೋಟದಿಂದ ಎರಡೂ ಸುಖಗಳನ್ನು ನೋಡಿದಾಗ ನಮಗೆ ಹೇಗೆ ಕಾಣುತ್ತದು ಅಂದರೆ, ಅಶ್ವತ್ಥಾಮಾಚಾರ್ಯರಿಗೆ ತಾಯಿ ಕೊಟ್ಟಂಥ ಹಿಟ್ಟಿನ ನೀರು, ದುರ್ಯೋಧನ ಕೊಟ್ಟಂಥ ಹಾಲು, ಎರಡೂ ರುಚಿ ನೋಡಿದಾಗ ಹಾಲು ಬೇರೆ, ಹಿಟ್ಟಿನ ನೀರು ಬೇರೆ, ರುಚಿಯೇ ಬೇರೆ ಅಂತ ಹೇಗೆ ಚೆನ್ನಾಗಿ ಗೊತ್ತಾಯಿತು. ಹಾಗೆ ಸಾರಾಸಾರ ಹಾಲು ಕೊಡದಾಗ ವ್ಯಕ್ತಿಗೆ ಹಾಲು ಕುಡಿಯಲಿಕ್ಕೆ ಮೊದಲು ಜನ್ಮದಲ್ಲಿ ಹಾಲು ಕುಡಿಯಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಹಿಟ್ಟಿನ ನೀರೇ ಬಹಳ ರುಚಿಯಾಗಿತ್ತು, ಹೌದಲ್ವಾ? ಹಸಿವೆ ಆದಾಗೆಲ್ಲ ಅಶ್ವತ್ಥಾಮಾಚಾರ್ಯರಿಗೆ ಚಿಕ್ಕ ಮಗುವಿಗೆ ಹಿಟ್ಟಿನ ನೀರು ಕೊಟ್ರೆ ಹಾಲು ಹಾಲು ಅಂತ ಕೊಡದದ್ದೇ ಕೊಡದದ್ದು, ಎಲ್ಲರಿಗೆ ಹೇಳಿಕೊಂಡದ್ದು ನಾನು ಹಾಲು ಕೊಡದೆ ಅಂಥೇಳಿ. ಒಮ್ಮೆ ನಿಜವಾದ ಹಾಲು ಕೊಡದ ಮೇಲೆ ಮತ್ತು ಮುಟ್ಲಿಕ್ಕೆ ಹೋದ್ರ ಒಗದು ಬಿಟ್ರದನ್ನ, ಇದು ಹಾಲಲ್ಲ ಅಂಥೇಳಿ. ನಮಗಿನ್ನ ಬರೀ ಹಿಟ್ಟಿನ ನೀರಲ್ಲೇ ಕೂತಿದ್ದೇವೆ. ಒಳಗಿದ್ದ ಭಗವಂತ ಹಾಲಿನ ರುಚಿ ಪರಿಚಯ ಮಾಡಿಕೊಡುತ್ತಾನೆ. ಅದು ಹಾಲು ಎಲ್ಲಿ ಸಿಗುತ್ತೆ ಅಂದ್ರೆ ಒಳಗೆ ಧ್ಯಾನದಲ್ಲಿ ಮಾತ್ರ ಸಿಗುವಂಥದ್ದು ಹಾಲಿನ ರುಚಿ. ಅದು ಸಿಕ್ಕ ಕೂಡಲೇ ಏನಾಗುತ್ತೆ ಮನುಷ್ಯನಿಗೆ, ಅಯ್ಯೋ ಇದು ಬೇರೇನೇ ಇದೆ, ಇದು ಬೇರೇನೇ ಇದೆ, ಇದು ಛೀ ಅಂತ ಬಿಟ್ಟು ಬಿಡುತ್ತಾನೆ. ಅವಾಗ ಅದರ ಮೇಲೆ ಆ ರುಚಿ ಜಾಸ್ತಿ ಇದೆ ಅಲ್ಲಿ ಹೋಗಬೇಕು ಅಂದ್ರೆ ಅವಾಗ ಒಳಗೆ ತಿಳಿಸಿಕೊಡುತ್ತಾರೆ, ಇದು ಮೋಕ್ಷದಲ್ಲಿ ಮಾತ್ರ ಸಿಗುವ ಸುಖ, ಇಲ್ಲಿ ಹೆಚ್ಚು ಕಾಲ ಸಿಗಲ್ಲ. ಧ್ಯಾನದಲ್ಲಿ ಕೂತಾಗ ಚೂರು ಭಗವಂತ ತೋರುತ್ತಾನೆ, ಮತ್ತು ಮುಚ್ಚಿ ಬಿಡುತ್ತಾನೆ. ಆ ಸುಖ ಏಕಪ್ರಕಾರ ಸದಾಕಾಲ ಸಿಗಬೇಕಾ, ಉಕ್ಕೇರಿ ಬರಬೇಕಾ, ಆ ಸುಖ ಮೋಕ್ಷದಲ್ಲಿ ಮಾತ್ರ ಸಿಗುತ್ತೆ ಅಂತ ಒಳಮನಸ್ಸಿಗೆ ಮುಟ್ಟಿ ಪರಿಚಯ ಆದಾಗ ಅವಾಗ ಜೀವಿಗೆ ನಾನು ಮೋಕ್ಷ ಪಡೆಯಲೇಬೇಕು, ಸಾಕಿವೆಲ್ಲ ಅಂತ ಹೊರಡುತ್ತಾನೆ. ಅದನ್ನ ಮೋಕ್ಷದ ಆಶಾ ಅಂತ ಕರೀತಾರೆ. ಇನ್ನ ನಮಗೆ ಮೋಕ್ಷದ ಆಸೆ ಕೂಡ ಬರಲಿಲ್ಲ ಎಂಬ ನಿಜವಾದ ತಿಳುವಳಿಕೆ ಇರಲಿ. ನಮ್ಮನ್ನು ಮುಮುಕ್ಷುಗಳು ಅಂತ ಇಲ್ಲಿ ಪ್ರವಚನದಲ್ಲಿ ಮುಮುಕ್ಷುಗಳು ಅಂದುಕೊಳ್ಳೆ ನಾವೆಲ್ಲ ನಾವು ಕೂಡ ಮುಮುಕ್ಷುಗಳೇ ಮುಮುಕ್ಷುಗಳೇ. ಎಲ್ಲಿ ಮುಮುಕ್ಷ? ಮೋಕ್ಷ ಬೇಕೆಂಬ ಇಚ್ಛಾ ಯಾರಿಗಿರುತ್ತೋ ಅವರು ಮುಮುಕ್ಷು ಅಂತ ಕರೆಸಿಕೊಳ್ಳುತ್ತಾರೆ. ನಮಗೆ ಮೋಕ್ಷ ಬೇಕೆಂಬ ಇಚ್ಛಾ ಇಲ್ಲ, ಇಲ್ಲೇ ಇದ್ರೆ ಸಾಕು ಅಂತ ನಾವು ಚೆಂದಾಗಿದ್ದೀವಿ. ಕರ್ಕೊಂಡು ಹೋಗ್ಬಾರ್ದು ಅಂತ ಕೇಳ್ಕೊಂತೀವಿ, ಸಾವು ಅಂದ್ರೆ ಹೆದರಿಕೆ, ಎಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡುತ್ತಾರೋ ಎಂಬ ದುಃಖ. ನೋಡಿ, ದೇವರ ಕಾನ್ಸೆಪ್ಟೇ ಬೇರೆ, ನಮ್ಮ ಕಾನ್ಸೆಪ್ಟೇ ಬೇರೆ. ಅವನಿಗೇನು ಆದಷ್ಟು ಜನ್ಮಗಳು ಬೇಗ ಬೇಗ ಕೊಟ್ಟು ಇವರನ್ನ ಸೆಳಕೊಂಡು ಹೋಗಿ ಮೋಕ್ಷದಲ್ಲಿ ಹಾಕಬೇಕೆಂಬುದು ಅವನ ಗುರಿ. ಈ ಜನ್ಮದಲ್ಲಿ ಇಲ್ಲೇ ಚೆನ್ನಾಗಿರಬೇಕೆಂಬುದು ನಮ್ಮ ಗುರಿ. ಮತ್ತೆ ಎರಡೂ ಒಂದೆಲ್ಲ ಆಗುತ್ತೆ. ಈ ಜನ್ಮದಲ್ಲಿ ಎಷ್ಟು ಸುಖವೋ ಎಷ್ಟು ದುಃಖವೋ ಬೇಗ ಬೇಗ ಕೊಟ್ಟು ಮುಗಿಸಿ ಬೇಗ ಸಾಯಿಸಿ ನಮ್ಮನ್ನ ಬೇಗ 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 ಜನ್ಮಗಳು ಮುಗಿಸಿ ಕರ್ಕೊಂಡು ಹೋಗಬೇಕು ಎಂಬುದು ಅವನ ಇಚ್ಛೆ. ಆದಾಗ ಅವನ ಇಚ್ಛೆಯನ್ನೇ ಅರ್ಥ ಮಾಡಿಕೊಳ್ಳದೆ ಇರೋದರಿಂದ, ನಮಗೇನು ಬೇಕೋ ಗೊತ್ತಿಲ್ಲದೆ ಇರೋದರಿಂದ ಈ ಹಣೆ ಬರ ಏನಾಗಿದೆ, ಇಲ್ಲೇ ಚೆನ್ನಾಗಿದ್ರೆ ಸಾಕು ಅಂತಿದೆ. ಅಂದ್ರೆ ಮೋಕ್ಷದ ಆಶ ಇನ್ನ ಹುಟ್ಟಿಲ್ಲ. ಅದು ಹುಟ್ಟಬೇಕಾದರೆ ನೀವೇನು ಹೇಳ್ತೀರೋ ಎಲ್ಲ ಸೇರಿಕೊಂಡು ಭಾರತೀ ದೇವಿಯರ ಪಾದವನ್ನು ಚಿಂತನೆ ಮಾಡಬೇಕಂತೆ. ಅಮ್ಮ ಇನ್ನಾದರೂ ಮೋಕ್ಷದ ಆಶ ಕೊಡುತ್ತಾಯಿ ಅಂತ. ಅದು ಕೋಟಿ ಕೋಟಿ ಜನ್ಮಕ್ಕೆ ಒಮ್ಮೆ ಭಾರತ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರ ಅನುಗ್ರಹದಿಂದ ಪ್ರಬಲವಾಗಿ ಬರುತ್ತಂತೆ ಜೀವನಿಗೆ. ಅದಕ್ಕೆ ದಾಸರಾಯರು ಒಂದು ಮಾತನ್ನು ಹೇಳ್ತಾರೆ, ಹಸಿವೆ ಆಗಿದೆ ಎನಗೆ ಹಸಿವೆ ಆಗಿದೆ, ಶ್ರೀಹರಿಯ ಪಾದ ಸೇರಲೇಬೇಕೆಂಬ ಹಸಿವೆ ಆಗಿದೆ ಅಂತ ಆ ಚೆನ್ನಾಗಿ ಹೇಳ್ತಾರೆ. ಅಂಥ ವಿಶೇಷವಾಗಿ ಆಶಾ ಹುಟ್ಟಿದಾಗ ಮೋಕ್ಷಕ್ಕಾಗಿ ಏನು ಮಾಡಬೇಕು, ಕರ್ಮಗಳು ಮಾಡಬೇಕು. ಆ ವಸ್ತು ತತ್ ಸಾಧನ ಅಪರೋಕ್ಷ ಜ್ಞಾನಾದಿ ಸಂಪಾದನಾಯ, ಪುರುಷಾರ್ಥ ಅಪೇಕ್ಷ, ಮೋಕ್ಷದ ಅಪೇಕ್ಷ, ಅದಕ್ಕೆ ಬೇಕಾಗಿರತಕ್ಕಂಥ ಸಾಧನೆ, ಆ ಸಾಧನೆಗೆ ಬೇಕಾಗಿರತಕ್ಕಂಥ ಏನೇನು ಕರ್ಮಗಳು ಮಾಡಬೇಕೋ ಅದಕ್ಕೆ ಜೀವ ಸಿದ್ಧನಾಗ್ತಾ ತನ್ನನ್ನು ತಾನು ತಯಾರು ಮಾಡಿಕೊಳ್ತಾ ಹೋಗ್ತಾನೆ. ಇನ್ನ ಅವಾಗ ಹೇಳ್ತಾರೆ, ಆ ಮೋಕ್ಷದ ಪರ್ಯಂತ ನಮ್ಮ ಸಾಧನೆ ಚೆನ್ನಾಗಿ ಗಟ್ಟಿಯಾಗಿ ಆಗಬೇಕಾದರೆ ಏನಿರಬೇಕು ಹೇಳಿ. ಹೇಳ್ತಾರೆ, ಅಖಂಡ ಪುರುಷಾರ್ಥ ಸ್ಮೃತಿ. ನಾವೊಂದು ಕೆಲಸಕ್ಕೆ ಹೋಗ್ತೇವೆ, ಶುರು ಮಾಡಿರ್ತೇವೆ. ಶುರು ಮಾಡೋ ಕಾಲಕ್ಕೆ ಸಂಕಲ್ಪ ಬೇರೆ, ಚೆನ್ನಾಗಿಟ್ಟುಕೊಂಡಿರ್ತೇವೆ. ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಬಂದಾಗ ಅದರ ಮರ್ತೇ ಹೋಗ್ಬಿಟ್ಟಿರ್ತೇವೆ. ಅದರಿಂದ ಏನಾಗುತ್ತೆ, ಬೇಸರ ಬರ್ತಾ ಇರುತ್ತೆ, ಸಾಕಪ್ಪ ಅನ್ನಿಸ್ತಾ ಇರುತ್ತೆ, ಸಾಧನೆ ನಿಂತೋಗ್ತಾ ಬರ್ತಾ ಇರುತ್ತೆ. ಹೌದ್ ತಾನೆ, ಏಕಾದಶಿ ಹೊರಟದ್ದೇನೋ ಶ್ರೀಹರಿಯ ಪ್ರೀತಿಯ ಪೂರ್ವಕ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನ ಕತ್ತರಿಸಿ ಹಾಕಲಿಕ್ಕೆ ಹೊರಟದ್ದು ಏಕಾದಶಿ ವ್ರತ. ಆ ಸಂಕಲ್ಪದಲ್ಲೇನೋ ಹಾಗೆ ಹೇಳಿರ್ತೇವೆ, ಆ ನೆನಪು ನನಗೆ ಇಷ್ಟೆಲ್ಲ ಜನ್ಮಗಳ ಪಾಪ ಹೋಗಬೇಕು, ಶ್ರೀಹರಿಯ ವಿಶೇಷ ಕರುಣೆ ಆಗಬೇಕು, ಆತನ ಪ್ರೀತಿ ಆಗಬೇಕು ಎಂಬುದು ನಾವು ಏಕಾದಶಿ ಮುಗಿಸೋ ಪರ್ಯಂತ ನೆನಪು ಇರಲ್ಲ. ಬೆಳಿಗ್ಗಿದ್ದ ನೆನಪು ಮಧ್ಯಾಹ್ನ ಆಗೋಟೊತ್ತಿಗೆ ಹೋಗಿರುತ್ತೆ. ಅದಕ್ಕೆ ಪಕ್ಕದವರು ಚೂರು ಫಲಾರ ಮಾಡ್ತಾ ಇರ್ತಾರೆ, ಏನೋ ಪಾನಕ ಅದು ಇದು ಸೇವನೆ ಮಾಡುತ್ತಾ ಇರ್ತಾರೆ. ಆ ಮಾಡುವಾಗ ಅವರು ಸುಮ್ಮನೆ ಅವ್ರ ಪಾಡಿಗೆ ಅವರು ಮಾಡಲ್ಲ, ನಮ್ಮನ್ನು ಆಹ್ವಾನ ಮಾಡುತ್ತಾರೆ. ನಾವು ಬೇಡ ಅಂದಾಗ ಹಾಲಿಗೆ ದೋಷ ಇಲ್ಲ ತಗೊಂಡು ಬಿಡಿ ಅಂತ ಅಲ್ವಾ, ಹಾಲಿಗೆ ದೋಷ ಏನಿರುತ್ತೆ, ನಮಗೆ ದೋಷ ಅಷ್ಟೇ. ಜಡ ಪದಾರ್ಥ ಹಾಲಿಗೆ ದೋಷ ಇರುತ್ತಾ, ಆದರೆ ಮನಸ್ಸಿನಲ್ಲಿ ಏನಿರುತ್ತೆ, ಪ್ರಧಾನವಾದ ಗುರಿಯ ನೆನಪು ಬಿಟ್ಟೋದ್ದರಿಂದ ಮನಸ್ಸು ಚೂರು ಈಚೆ ಬಗ್ಗುತ್ತೆ. ಆವಾಗ ಮತ್ತು ನೆನಪಾಯಿತ, ಮನಸ್ಸು ಈಚೆ ಬರುತ್ತೆ, ನೆನಪಾಗ್ಲಿಲ್ವಾ ಆಚೆ ಹೊರಟೋಗುತ್ತೆ. ಸಾಧನೆಯಲ್ಲಿ ಕೂಡ ಒಳ್ಳೆ ಭಗವಂತನ ಪೂರ್ಣ ಕರುಣಾ ಪಡೆಯಬೇಕು, ಮೋಕ್ಷ ಪಡೆಯಬೇಕೆಂಬ ಆಶೆಯಿಂದ ಈ ಸಾಧನೆ ಹೊರಟಿದ್ರು ಕೂಡ ಆ ಸಾಧನೆಯ ಗುರಿಯ ನೆನಪು ಸದಾ ಇಲ್ಲದೆ ಇರೋದರಿಂದ ಸಾಧನೆಯಿಂದ ಮಧ್ಯದಲ್ಲಿ ಬಿದ್ದೋಗ್ತಾ ಬರ್ತಾರೆ. ಬಹಳ ಜನ ಅಲ್ಲಿಗಲ್ಲಿಗಲ್ಲಿಗಲ್ಲಿಗೆ ಬಿದ್ದೋಗ್ತಾ ಬರ್ತಾರೆ. ಹಾಗಾದರೆ ಸಮಾಪ್ತಿ ಪರ್ಯಂತಂ ಅಖಂಡಯ ತತ್ ಪುರುಷಾರ್ಥ ಸ್ಮೃತ್ಯ ಭಾವ್ಯಂ. ಅಖಂಡವಾಗಿರತಕ್ಕಂಥ ನಾನು ಹೀಗೆ ಮಾಡಲೇಬೇಕು, ನಾನು ಹುಟ್ಟಿದ್ದೇ ದೇವರ ಚಿಂತನೆಗಾಗಿ. ನೋಡಿ, ನಾನು ಹುಟ್ಟಿದ್ದೆ, ನನಗೆ ದೇವರು ಜನ್ಮ ಕೊಟ್ಟಿದ್ದೆ, ಅನೇಕ ಜನ್ಮಗಳಲ್ಲಿ ಇಂಥ ಬುದ್ಧಿ ಕೊಟ್ಟು ದೇವರನ್ನ ನೆನೆಯುವ ಭಾಗ್ಯ ಇದ್ದಿದ್ದಿಲ್ಲ, ಈ ಜನ್ಮದಲ್ಲಿ ದೇವರನ್ನೇ ನೆನೆಯುವುದು ನನ್ನ ಸಾಧನ. ದೇವರನ್ನೇ ನೆನೆದು 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 ದೇವರಂತೆ ಆಗಿ ಹೊರಟು ಹೋಗಬೇಕು. ಈ ಗೂಡಿಂದ ಚಿಕ್ಕ ಹುಳವನ್ನ ತಂದು ಚಿಟ್ಟೆ ಒಳಗಿಟ್ಟು ಆಹಾರ ಕೊಟ್ಟು ಕೊಟ್ಟು ಒಳಗಿರುವ ಹುಳ ಚಿಟ್ಟೆಯನ್ನೇ ನೆನೆದು ನೆನೆದು ಅದರಂತೆ ಆಗಿ ಹೋಗುತ್ತಲ್ಲ, ಹಾಗೆ ದೇವರು ಇಲ್ಲಿ ಆತನನ್ನೇ ನೆನೆಯಲಿಕ್ಕೆ ಅಪರೂಪದ ಜನ್ಮ ಕೊಟ್ಟಿದ್ದಾನೆ. ಹಾಗಾದರೆ ಈ ಜನ್ಮದ ಪುರುಷಾರ್ಥ ಏನು ಅಂದರೆ, ದೇವರನ್ನೇ ಸದಾ ಸದಾ ನೆನೆದು 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 ಪ್ರಾಣ ಬಿಡಲಿಕ್ಕೆ ಕೊಟ್ಟಿದ್ದ ಈ ಜನ್ಮ, ಇದು ನನ್ನ ಗುರಿ. ಹಾಗಾದರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನನ್ನ ಪ್ರಧಾನ ಸಾಧನೆ ಏನು? ದೇವರನ್ನ ಆದರಪೂರ್ವಕ ಪ್ರತಿ ನಿಮಿಷ ಏಕಪ್ರಕಾರ ನೆನೆಯಬೇಕು. ಈ ಗುರಿಯ ನೆನಪು ಎಷ್ಟು ಕಾಲ ಇದೆ ನಿಮಗೆ? ನೆನಪೇ ಇರಲ್ಲ. ದೇವರ ನೆನಪೇ ಪ್ರಧಾನ ಸಾಧನೆ ಅಂಬೋದೇ ನೆನಪಿರಲ್ಲ, ಹೊರಟೇ ಹೋಗಿರುತ್ತೆ. ಹೇಗಿರುತ್ತೆ? ಕ್ಯಾಶುವಲ್ ಆಗಿ ಎದ್ದುವು, ತಿಂದುವು, ಮಲಗಿದುವು, ತಿರುಗಿದುವು, ನೋಡಿದುವು, ಬಂದುವು. 1 ಅವರ್ ದೇವರಿಗೆ ಡೊನೇಟ್, ಹೌದಲ್ಲ? ಹೀಗಾಗಿ ಕೂತಿದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ, ನಾವು ಬಂದ ಮಾಡಬೇಕಾದ ಸಾಧನೆಯ ನೆನಪು ಸದಾ ಇಲ್ಲ. ಒಂದು ವೇಳೆ ನಮಗೆ ಮಾಡಬೇಕಾದ ಸಾಧನೆಯ ನೆನಪು ಸದಾ ಸದಾ ಯಾರೋ ಒಬ್ಬರು ಪಕ್ಕದಲ್ಲಿ ನಿಂತು ಕೋಲಿಂದ ಹೊಡೆದು 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 ಹೇಳಿದಂತೆ ಹಾಗೆ ನೆನಪಾಗ್ತಾ ಇದೆ, ನಾವು ಓಡ್ತಾನೆ ಇರ್ತೀವಿ, ನೆನಪೇ ಇಲ್ಲ. ಆ ನೆನಪು ಬರಬೇಕಾದರೆ ಏನ್ ಮಾಡ್ಬೇಕು ನೀವೇ ಹೇಳಿ ಹೇಳಿ. ಜ್ಞಾಪಕ ಇಟ್ಕೋಬೇಕು. ಹೌದಾ? ಸದಾ ಧ್ಯಾನ ಮಾಡಬೇಕು, ಅದು ನೆನಪಿಲ್ಲ. ಸಾಧನೆ ಮಾಡ್ಬೇಕಾ? ಅದೇ ನೆನಪಿಲ್ಲ ನನಗೆ. ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕೆಂಬುದು ನೆನಪಿಲ್ಲ. ಸಾವನ್ನು ನೆನಪು ಮಾಡಿಕೊಂಡ್ರೆ ಸಾಧನೆ ಆಗುತ್ತೆ, ಅದೇ ನೆನಪಿರಲ್ಲ. ನೆನಪಿನಲ್ಲಿಡುವ ದೇವರ ರೂಪವನ್ನು ಚಿಂತನೆ ಮಾಡಬೇಕು, ಅದೇ ಇರಲ್ಲ. ಹರಿಕಥಾ ಶ್ರವಣ ಮಾಡಬೇಕು, ಅದೇ ನೆನಪಾಗಲ್ಲ. ಹೇಳ ನಾನು ಹೇಳೋದಲ್ಲ, ಅದು ಹೇಳುತ್ತಾ ಇದ್ದಾರೆ. ಅಖಂಡ ಪುರುಷಾರ್ಥ ಸ್ಮೃತಿಯನ್ನ ಯಾರು ಕೊಡುತ್ತಾರೆ ಅಂದ್ರೆ, ಸಂಕರ್ಷಣ ಪ್ರೇರಿತ ಹರಹ ಪ್ರಯಚ್ಛತಿ. ನಾವು ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಲ್ಲಿ ಹಾಕಲ್ಲ. ವಜ್ರ ಬೇಕು ನಮಗೆ, ವಜ್ರ ಬೇಕು. ವಜ್ರದ ಅಂಗಡಿಗೆ ಹೋಗಲ್ಲ, ಕಿರಾಣಿ ಅಂಗಡಿಗೆ ಹೋಗ್ತೀವಿ ನಾವು. ಅಲ್ಲಿಗೆ ಹೋಗಿ ವಜ್ರ ಬೇಕು ಅಂದ್ರೆ ಸಿಗುತ್ತಾ? ಅದಕ್ಕೆ ಯಾವ ಅಂಗಡಿಗೆ ಹೋದ್ರೆ ಏನ್ ಸಿಗುತ್ತೋ ಅಲ್ಲಿಗೆ ಹೋಗಬೇಕು. ನಮಗೀಗ ಬೇಕಾದ ವಜ್ರ, ವಜ್ರ ಎಲ್ಲಿಡ್ತಾ ಇರ್ರಿ? ಉತ್ತಮಾಂಗದಿ ವಜ್ರ ಧಾರಣೆ. ಉತ್ತಮಾಂಗ ಅಂದ್ರೆ ಶಿರಸ್ಸು, ಶಿರಸ್ಸಿನಲ್ಲಿ ವಜ್ರ ಇಡೋದು. ವಜ್ರ ಇಡಬೇಕಾದ್ರೆ ಆ ಶಿರಸ್ಸು ವಜ್ರ ಇಡಬೇಕಾದ್ರೆ ಎಂಥದ್ದು? ನಮ್ಮ ಬುದ್ಧಿಯಲ್ಲಿರುವ ಆಲೋಚನೆಯೇ ವಜ್ರ. ಭಗವಂತನ ಸದಾ ಅಖಂಡ ಸ್ಮೃತಿಯೇ ವಜ್ರ. ಆ ವಜ್ರ ಕೊಡೋದು, ವಜ್ರದ ವ್ಯಾಪಾರಿ ಯಾರು? ರುದ್ರದೇವರೇ. ಅವರ ಅನುಗ್ರಹ ಆಗಿಲ್ಲ, ಸಾಧನೆ ಸುತರಾಮ ಆಗಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಅನ್ಯಥಾ ಅಂತ. ಸಂಕರ್ಷಣ ನಮ್ಮೊಳಗಿರತಕ್ಕಂಥ ಬಿಂಬಮೂರ್ತಿಯಾದ ಸಂಕರ್ಷಣ ಪ್ರೇರಣೆ ಮಾಡಿ ರುದ್ರದೇವರಿಗೆ ನೋಡು ನೋಡು ಈ ಜೀವಿಗೆ ಸದಾ ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ಈ ಒಂದು ಪುರುಷಾರ್ಥದ ಸ್ಮೃತಿ, ನಾನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗಿರಬೇಕು ಹೀಗಿರಬೇಕು ಅಂತ ಸದಾ ಪ್ರೇರಣೆ ಮಾಡು ಅಂತ ರುದ್ರದೇವರಿಗೆ ಸಂಕರ್ಷಣ ಪ್ರೇರಣೆ ಮಾಡಿದರೆ ರುದ್ರದೇವರು ಒಂದು ದೃಷ್ಟಿ ನಮ್ಮ ಮೇಲೆ ಹಾಕಿದ ಕೂಡಲೇ ನಮಗೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ಅರಟೆ ಹೇಳುತ್ತೆ. ಜಪ ಪೂಜಾ ಸಾಧನ ಸರ ಸರ ಸರ, ಅದರಲ್ಲಿ ನೆನಪು, ದೇವರನ್ನೇ ನೆನೆಯಬೇಕು ಎಂಬ ಕಾನ್ಸ್ಟೆಂಟ್ ಇನ್ಸ್ಟಿಂಕ್ಟ್ ಬರ್ತಾ ಇರುತ್ತೆ. ಅಂಥ ಸಾಧನೆ ಹೊರಡುತ್ತೆ ರುದ್ರದೇವರ ಕರುಣೆಯಿಂದ. ಅದು ಗೊತ್ತಾಯ್ತಾ, ಯಾರನ್ನ ಕೇಳಿಕೋಬೇಕು ಅಂತ ಅವರನ್ನು ಹೇಳ್ತಾರೆ. ಅದು ಕೂಡ ಅವರೇ ಕೊಡ್ತಾರಂತೆ. ಯಾರಿಗೆ ಅಂದರೆ ಪಕ್ವ ಕಾಲ ಯಾರಿಗೆ ಬರ್ತಾ ಇರುತ್ತೆ ಅವರೇ ಒಳಗಿದ್ದು ಪ್ರಚಂಡವಾದ ನೆನಪು ಕೊಡ್ತಾ ಬರುತ್ತಾರೆ. ಇನ್ನೂ ಅರ್ಥ ಆಗಲಿಲ್ವಾ? ಇನ್ನೂ ಅರ್ಥ ಆಗಲಿಲ್ವಾ? ಏನರ್ಥ ಆಯಿತು? ರುದ್ರದೇವರು ಕೊಡುತ್ತಾರೆ ಅಂತ. ಯಾರದ್ದೋ ಆರಾಧನೆ ಶಿವರಾತ್ರಿ ದಿವಸ ಬರುತ್ತಲ್ಲ, ಅರ್ಥ ಆಯ್ತಾ? ಅವರು ಕೊಡುತ್ತಾರೆ. ಅವಾಗ ಹೇಳುತ್ತಾರೆ, ತಯಾ ಯುಕ್ತಸ್ತು ಪುಮಾನ್ ಸಂಕಲ್ಪಾದಿ ಪೂರ್ವಕ ಕರ್ಮಾಣಿ ಕರೋತಿ. ಆ ಒಳ್ಳೆ ಅದ್ಭುತವಾದಂಥ ಸಾಧನೆಯ ಗುರಿ ಇರತಕ್ಕಂಥ ವ್ಯಕ್ತಿ ಸಂಕಲ್ಪ ಪೂರ್ವಕವಾಗಿ ಕರ್ಮಗಳನ್ನ ಮಾಡುತ್ತಾ ಮಾಡುತ್ತಾ ಬರುತ್ತಾನೆ. ಅಂದರೆ ಜ್ಞಾನೇಂದ್ರಿಯಗಳ ಸಹಕೃತವಾಗಿ ಮನಸ್ಸು ಪ್ರಧಾನ. ಮನಸ್ಸಿನಲ್ಲಿ ಹೇಳ್ತಾರಲ್ಲ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಕ್ಷ ನಿನ್ನ ಪ್ರೇರಣೆಯಲ್ಲ. ರುದ್ರದೇವರು ಪ್ರೇರಣೆ ಮಾಡಿದ ಕೂಡಲೇ ಪಂಚ ಜ್ಞಾನೇಂದ್ರಿಯಗಳು ಮೊದಲು ಹೊರಡುತ್ತೆ ಯುದ್ಧಕ್ಕೆ. ಹಿಂದೆ ಕರ್ಮೇಂದ್ರಿಯಗಳು ತಾವಾಗಿ ಬರ್ತಾರೆ, ಎಲ್ಲರೂ ಯುದ್ಧಕ್ಕೆ ನಿಲ್ತಾರೆ. ಅಂಥ ಕಾಲಕ್ಕೆ ಕರ್ಮೇಂದ್ರಿಯಗಳ ವ್ಯಾಪಾರ ನಡೆಯುತ್ತಾ ಬರುತ್ತೆ. ಅಲ್ಲಿ ಈ ಕ್ರಮ ಇದೆ ಅಂತ ಹೇಳುತ್ತಾರೆ. ಯಾವ ಯಾವ ಕರ್ಮೇಂದ್ರಿಯಗಳು ನಮಗಿರೋದು ನೆನಪಿದೆಯಾ? ವಾಕ್, ಪಾಣಿ, ಪಾದ, ವಾಯು, ಉಪಸ್ಥ. ಹೌದಾ? ಇಲ್ಲೆಲ್ಲ ಕಡೆ ಕೂಡ ಇಷ್ಟೇ. ಅಂದರೆ ವಾಕ್ ಬಿಂಬನ ವಾಗೇಂದ್ರಿಯ, ಹಾಗೆ ಪಾಣಿ, ಪಾಯು, ಪಾದ, ಉಪಸ್ಥ. ಏನಿದೆ? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಈ ಐದು ಇಂದ್ರಿಯಗಳು ಬಿಂಬನ, ಐದು ಇಂದ್ರಿಯಗಳ ಸ್ಥಾನದಲ್ಲಿರುವ ಭಗವದ್ ರೂಪಗಳು. ಒಮ್ಮೆ ಹೇಳುತ್ತೇನೆ ಮತ್ತು ವಿಸ್ತಾರವಾಗಿ ಹೇಳುತ್ತೇನೆ. ಬಿಂಬನ ಐದು ಕರ್ಮೇಂದ್ರಿಯ ಸ್ಥಾನದ ಭಗವದ್ ರೂಪಗಳು, ಅಲ್ಲಿರುವ 24 ರೂಪಗಳು, ಸ್ವರೂಪ ದೇಹದಲ್ಲಿರುವ ಐದು ಕರ್ಮೇಂದ್ರಿಯದಲ್ಲಿರುವ ಭಗವದ್ ರೂಪಗಳು, ಅಲ್ಲಲ್ಲಿರುವ ಭಗವಂತನ 24 ರೂಪಗಳು, ತದನಂತರ ವಾಯುದೇವರ ಆಯಾ ಇಂದ್ರಿಯಗಳಲ್ಲಿ ಐದು ಕರ್ಮೇಂದ್ರಿಯಗಳಲ್ಲಿರುವ 24 ರೂಪಗಳು, ನಂತರ ಲಿಂಗದೇಹದಲ್ಲಿರುವ ಐದು ಕರ್ಮೇಂದ್ರಿಯಗಳಲ್ಲಿರುವ ದೇವರ ರೂಪಗಳು 24 ಭಗವದ್ ರೂಪಗಳು, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ 24 ರೂಪಗಳು, ನಂತರ ಅನಿರುದ್ಧ ದೇಹದ ಪಂಚ ಕರ್ಮೇಂದ್ರಿಯಗಳಲ್ಲಿರುವ ಐದು ಭಗವದ್ ರೂಪಗಳು, ಅಲ್ಲಿರುವ 24 ಭಗವದ್ ರೂಪಗಳು, ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳು, ತತ್ವಾಭಿಮಾನಿಗಳ ರೂಪಗಳು. ಹಾಗೆ ಸ್ಥೂಲ ದೇಹದ ಪಂಚಕರ್ಮೇಂದ್ರಿಯಗಳಲ್ಲಿರುವಂಥ ಭಗವದ್ ರೂಪಗಳು, ಅಲ್ಲಿರುವ 24 ಭಗವದ್ ರೂಪಗಳು, ಅಲ್ಲಿರುವ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳು, ತತ್ವಾಭಿಮಾನಿಗಳ ರೂಪಗಳು. ಒಂದು ಬಿಂಬನ ಪಂಚಕರ್ಮೇಂದ್ರಿಯ ಸ್ಥಾನದಲ್ಲಿರುವ ಭಗವದ್ ರೂಪಗಳಿಂದ ಹೊರಟ ರೂಪಗಳೆಲ್ಲ ಆಯಾ ಶರೀರದಲ್ಲಿರುವ ಅಲ್ಲಲ್ಲಿರುವ ಆಯಾ ರೂಪಗಳನ್ನ ದೇವರ ರೂಪಗಳು, ದೇವರ ರೂಪಗಳ ಸರಿ, ದೇವತೆಗಳ ರೂಪಗಳು, ದೇವತೆಗಳ ರೂಪಗಳ ಸರಿ, ಐಕ್ಯ ಆದಾಗ ಸ್ಥೂಲ ಶರೀರದ ಐದು ಕರ್ಮೇಂದ್ರಿಯಗಳಿಂದ ವ್ಯಾಪಾರಗಳು ಹೊರಟು ಅಲ್ಲಿಂದ ಭಗವದ್ ರೂಪಗಳು ಹೊರಡುತ್ತೆ. ಹೌದಾ? ಅಲ್ಲಲ್ಲಿ ಪ್ರಕಟವಾದ ಭಗವದ್ ರೂಪಗಳು ಆಯಾ ವ್ಯಾಪಾರದಿಂದ ಹೊರಟು ಆಯಾ ಪದಾರ್ಥಗಳನ್ನು ಮುಟ್ಟಿ ಆಯಾ ವಿಶೇಷವಾದ ಭೋಗ ಪಡೆಯುವುದೇ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಯಜ್ಞ. ಹಾಗಾದರೆ ಒಂದು ಮಾತಲ್ಲಿ ಹೇಳಬೇಕಾದರೆ, ಹೇ ಭಗವಂತ, ನನ್ನ ಒಂದು ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಎಲ್ಲದರಿಂದ ನಾಲ್ಕು ಶರೀರಗಳಲ್ಲಿ ನೀನು ತತ್ವಾಭಿಮಾನಿಗಳ ಮೂಲಕ ಅಲ್ಲಲ್ಲಿ ಮಾಡಿ ಮಾಡಿಸಿದ ಸಕಲ ಕಾರ್ಯಗಳಲ್ಲಿ ಪ್ರಕಟವಾದ ನಿನ್ನ ತತ್ವಾಭಿಮಾನಿ ದೇವತೆಗಳ ರೂಪಗಳೇನಿವೆ, ಆ ಪದಾರ್ಥಗಳಲ್ಲಿರುವ ನಿಮ್ಮ ರೂಪಗಳು ಎಲ್ಲ ಐಕ್ಯವಾಗಿ ನನಗೆ ಸುಖವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ತಾ ಇದ್ದೀರಾ, ಅಲ್ಲಿ ಪ್ರಕಟವಾದ ನಿನ್ನ ರೂಪಗಳೆಲ್ಲ, ಹೇ ಬಿಂಬಮೂರ್ತೆ, ನಿನಗರ್ಪಿತ ಹರಿಯೇ, ಇದು ನಿನ್ನ ಯಜ್ಞವಾಗಲಿ ಅಂತ ನಿತ್ಯವೂ ನೀವು ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ವಿಷ್ಣು ತೀರ್ಥರು ನಿಮ್ಮ ಹಿಂದೆ ಇರುತ್ತಾರೆ. ರುದ್ರದೇವರು ವಿಶೇಷ ಸನ್ನಿಧಾನ ಅಲ್ಲಿ. ಅದಕ್ಕೆ ಹೇಳಿದೆ, ಹರಹ ಪ್ರಯಚ್ಛತಿ ಅಂತ ನೀವೇನಂತ ಇದ್ದೀರಲ್ಲ, ಅವರೇ ಈ ಗ್ರಂಥವನ್ನ ಕೊಟ್ಟಿದ್ದು ಮಹಾನುಭಾವರು. ಅವರ ಅನುಗ್ರಹ ಪೂರ್ಣ ಆಯಿತಾ, ಮನಸ್ಸು ಅಖಂಡವಾದ ಸಾಧನೆ. ಅವರಿದ್ದದ್ದೇ 50 ವರ್ಷಕ್ಕಿಂತ ಕಡಿಮೆ, ಅದರಲ್ಲೇ ವಿಶೇಷವಾಗಿ 4 ಆಶ್ರಮದ ಧರ್ಮ ಪರಿಪಾಲನೆ ಮಾಡಿ 108 ಸಲ ಸುಧಾಮಂಗಳ ಮಾಡಿ ಇಡೀ ಜನ್ಮ ಭಗವಂತನ ನೆನಪಿನಲ್ಲೇ ಕಳೆಯಬೇಕಾದರೆ ಅದೆಂಥ ನೆನಪು ಅವರಿಗೆ ಬಂದಿರಬೇಕು, ಅದೆಂಥ ಸಾಧನೆ ಆಗಿರಬೇಕು. ಹಾಗಾಗಬೇಕಾದರೆ ಹೀಗಾಗಬೇಕು ಎಂಬ ಎಲ್ಲ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಮಗೂ ಇಷ್ಟು ಕಾಲ ಹೇಗೋ ಹಾಗೋ ಕಳೆದಾಯಿತು, ಇನ್ನಾದರೂ ಅಖಂಡವಾದ ರೀತಿಯಲ್ಲಿ ಸಾಧನೆ ನಡೆಯಬೇಕಾ, ಅವರ ಅನುಗ್ರಹ ಪಡೆಯೋಣ. ಈ ಪ್ರಧಾನವಾದ ಪ್ರಕರಣ ಇದು, ಇಂದ್ರಿಯ ವ್ಯಾಪಾರ ಪ್ರಕರಣ. ಇದು ಹಿಡಿತಕ್ಕೆ ಬಂತ ಜೀವನ ಸಾರ್ಥಕವೇ ಆಗಿಬಿಡುತ್ತೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀರೋ ಗೊತ್ತಿಲ್ಲ, ಅವರು ಮಾಡಿದ ಗ್ರಂಥ ನಿಮ್ಮ ಕೈಗೆ ಬಂದಿದೆ. ಎಷ್ಟು ಜನ ಇದ್ದಾರೆ ಅದರಲ್ಲಿ, ನೀವೇ ಇಲ್ಲಿ ಕೊಡಬೇಕು ಅಂತ ಅವರ ಸಂಕಲ್ಪ ಇದ್ದಂತೆ ಕಾಣುತ್ತೆ. ನಿಮ್ಮ ಯೋಗ್ಯತಾ ಕಾಲ ಪಕ್ವ ಆಯಿತೋ ಏನೋ ಗೊತ್ತಿಲ್ಲ, ನಿಮ್ಮವರೆಗೂ ಬಂದಿದೆ. ಆದರೆ ಬಂದದ್ದು ಸಾರ್ಥಕ ಯಾವಾಗ ಆಗುತ್ತೆ, ನಿತ್ಯ ಜೀವನದಲ್ಲಿ ನೀವು ಅಳವಡಿಸಿಕೊಂಡಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಇಲ್ಲದಿದ್ರೆ ಮತ್ತೂ ವ್ಯರ್ಥ ಆಗಿಬಿಡುತ್ತೆ. ಮತ್ತಿನ್ಯಾವ ಜನ್ಮದಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಆಯ್ತಾ, ಈ ಒಂದು ವ್ಯಾಪಾರ ಏನು ವಿಶೇಷವಾಗಿರತಕ್ಕಂಥ ಷೋಡಶಿಯಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಹಿಡಿತಕ್ಕೆ ಬಂತ. ಈ ಒಂದು ಪ್ರಕರಣ ಚಿಂತನೆ ಮಾಡಿದರೆ ಸಾಕು, ಕೋಟಿ ಕೋಟಿ ಸುಳಾದಿ ಪಾರಾಯಣ ಮಾಡಿದ ಫಲ ಒಂದಲ್ಲ ಎರಡಲ್ಲ, ಎಲ್ಲಾ ಸುಳಾದಿಗಳ ಎಲ್ಲಾ ಪದಗಳ ಸಾರ ಇಲ್ಲಿ ಕೂತಿದೆ. ಇದನ್ನು ಒಂದು ಸಲ ಚಿಂತನೆ ಮಾಡಿದರೆ ಸಾಕು, ಎಲ್ಲ ದಾಸರಾಯರು ತಲೆದೂಗುತ್ತಾರೆ ನಾವು ಮಾಡಿದ ಚಿಂತನೆಗೆ. ಇದು ಮಾಡಬೇಕಾಗಿದ್ದು, ಇದನ್ನ ಅವರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಆಗಲಿ ಎಂಬಲ್ಲಿ ಶ್ರೀಕೃಷ್ಣ.